ಆಕಾಶವಾಣಿ ಮಂಗಳೂರು.
ಬಾನುಲಿ ಶಾಲೆ, ಬಾನತ ರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ.
ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪಾಠ ಸರಣಿ ಕಾರ್ಯಕ್ರಮ. ಇಂದಿನ ಬಾನುಲಿ ಪಾಠದ ವಿಷಯ ವಿಜ್ಞಾನ. ಬೋಧಕರು ರೋಷನ್ ಪಿಂಟೋ.
ಎಲ್ಲರಿಗೂ ನಮಸ್ಕಾರ. ಇಂದು ಎಸ್ಎಸ್ಎಲ್ಸಿ ವಿಜ್ಞಾನ ಪಾಠದ ಬಗ್ಗೆ, ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳು ತಯಾರಿ ಮಾಡಬಹುದು ಎಂಬುದರ ಬಗ್ಗೆ ನಾವು ತಿಳಿಯಲಿಕ್ಕಿದ್ದೇವೆ. ಮೊತ್ತ ಮೊದಲನೇದಾಗಿ ವಿಜ್ಞಾನ ವಿಷಯದಲ್ಲಿ ಕಡಿತಗೊಳಿಸಲಾದ ಅಧ್ಯಾಯಗಳ ಬಗ್ಗೆ ಸ್ವಲ್ಪ ವಿವರವನ್ನು ನಾವು ನೀಡಲಿಕ್ಕಿದ್ದೇವೆ. ಅಧ್ಯಾಯ ಒಂದು, ಅದರಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಈ ಅಧ್ಯಾಯ ಸಂಪೂರ್ಣವಾಗಿ ಉಳಿಸಿಕೊಳ್ಳಲಾಗಿದೆ. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಈ ಅಧ್ಯಾಯವನ್ನು ಸಹ ಸಂಪೂರ್ಣವಾಗಿ ಉಳಿಸಿಕೊಳ್ಳಲಾಗಿದೆ. ಲೋಹಗಳು ಮತ್ತು ಅಲೋಹಗಳು, ಇದರಲ್ಲಿ ಪರಿಕಲ್ಪನೆಗಳಾದ 3.4 ಲೋಹಗಳ ದೊರೆಯುವಿಕೆ ಮತ್ತು 3.5 ನಶಿಸುವಿಕೆ, ಈ ವಿಷಯವನ್ನು ಕೈಬಿಡಲಾಗಿದೆ. ಪುಟ ಸಂಖ್ಯೆ 61-68 ಪಠ್ಯಭಾಗವನ್ನು ಪರಿಗಣಿಸಲಾಗುವುದಿಲ್ಲ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇದರಲ್ಲಿ ಪರಿಕಲ್ಪನೆಗಳಾದ 4.3 ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು, 4.4 ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು ಎಥೆನಾಲ್ ಮತ್ತು ಎಥೆನಾಯಿಕ್ ಆಮ್ಲ, 4.5 ಸಾಬೂನುಗಳು ಮತ್ತು ಮಾರ್ಜಕಗಳು. ಪುಟ ಸಂಖ್ಯೆ 15-25 ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಅಲ್ಲಿ ಪರಿಗಣಿಸಲಾಗಿಲ್ಲ. ಮುಂದಿನ ಪಾಠಗಳು, ಅಂದರೆ ಮೊದಲಿನ ಪಾಠಗಳು, ಆ ಪರಿಕಲ್ಪನೆಗಳು ಪರೀಕ್ಷೆಗೆ ಇದೆ. ಧಾತುಗಳ ಆವರ್ತನೀಯ ವರ್ಗೀಕರಣ ಸಂಪೂರ್ಣ ಅಧ್ಯಾಯವನ್ನು ಉಳಿಸಿಕೊಳ್ಳಲಾಗಿದೆ. ಜೀವಕ್ರಿಯೆಗಳು ಸಂಪೂರ್ಣ ಅಧ್ಯಾಯವನ್ನು ಉಳಿಸಿಕೊಳ್ಳಲಾಗಿದೆ. ನಿಯಂತ್ರಣ ಮತ್ತು ಸಹಭಾಗಿತ್ವ ಸಂಪೂರ್ಣ ಅಧ್ಯಾಯವನ್ನು ಇಲ್ಲಿ ಉಳಿಸಿಕೊಳ್ಳಲಾಗಿದೆ. ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಈ ಪಾಠದಲ್ಲಿ ಪರಿಕಲ್ಪನೆಗಳಾದ 8.1 ಜೀವಿಗಳು ತಮ್ಮದೇ ನಿಖರ ಪ್ರತಿಕೃತಿಯನ್ನು ಸೃಷ್ಟಿಸುತ್ತವೆಯೇ, 8.2 ಏಕ ಜೀವಿಗಳಿಂದ ಬಳಸಲಾದ ಸಂತಾನೋತ್ಪತ್ತಿಯ ವಿಧಾನಗಳು, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪುಟ ಸಂಖ್ಯೆ 46-53 ಪಠ್ಯಭಾಗವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದಿಲ್ಲ. ಅಂದರೆ ಅಲೈಂಗಿಕ ಸಂತಾನೋತ್ಪತ್ತಿ, ಈ ವಿಷಯ ಮೌಲ್ಯಮಾಪನಕ್ಕೆ ಇಲ್ಲ. ಅದೇ ರೀತಿ ವಿದ್ಯಾರ್ಥಿಗಳೇ, ಆನುವಂಶೀಯತೆ ಮತ್ತು ಜೀವ ವಿಕಾಸ ಸಂಪೂರ್ಣ ಪಾಠ ಪರೀಕ್ಷೆಗೆ ಇದೆ. ನಾವೀಗ ಭೌತಶಾಸ್ತ್ರದ ಕಡೆಗೆ ಹೋಗುವುದಾದರೆ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಈ ಪಾಠ ಸಂಪೂರ್ಣವಾದ ಅಧ್ಯಾಯ ಇಲ್ಲಿ ನಮಗೆ ಉಳಿಸಿಕೊಳ್ಳಲಾಗಿದೆ. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಈ ಪಾಠ ನಮ್ಮ ಪರೀಕ್ಷೆಗೆ ಇಲ್ಲ. ವಿದ್ಯುಶಕ್ತಿ ಪಾಠ ಸಂಪೂರ್ಣ ಅಧ್ಯಾಯ ಇದೆ. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಸಂಪೂರ್ಣವಾದ ಅಧ್ಯಾಯವನ್ನು ಉಳಿಸಿಕೊಳ್ಳಲಾಗಿದೆ. ಶಕ್ತಿಯ ಆಕರಗಳು ಸಂಪೂರ್ಣ ಅಧ್ಯಾಯ ಪರೀಕ್ಷೆಗೆ ಇದೆ. ಅದೇ ರೀತಿ ನಮ್ಮ ಪರಿಸರ ಸಂಪೂರ್ಣ ಅಧ್ಯಾಯ ಇಲ್ಲಿ ಉಳಿಸಿಕೊಳ್ಳಲಾಗಿದೆ. ಅದೇ ರೀತಿ ಕೊನೆಯ ಪಾಠ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಈ ಇಡೀ ಪಾಠವನ್ನು ಕೈಬಿಡಲಾಗಿದೆ. ಮೌಲ್ಯಮಾಪನಕ್ಕೆ ಇದನ್ನು ಪರಿಗಣಿಸುವುದಿಲ್ಲ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿಯಲ್ಲಿದೆ ಎಂಬುದನ್ನು ನಿಮಗೆ ತಿಳಿಸಲಿಕ್ಕೆ ನಾನು ಇಚ್ಛಿಸ್ತಾ ಇದ್ದೇನೆ. ಮುಖ್ಯಾಂಶ ಆಧಾರಿತ ಘಟಕಗಳು ಮತ್ತು ಮುಖ್ಯಾಂಶಗಳಿಗೆ ನಿಗದಿಪಡಿಸಿದ ಅಂಕಗಳ ಹಂಚಿಕೆ ಯಾವ ರೀತಿಯಲ್ಲಿದೆ? 80 ಮಾರ್ಕಿನ ಆ ಪ್ರಶ್ನೆ ಪತ್ರಿಕೆಯನ್ನು ಪ್ರಮುಖವಾಗಿ 5 ಮುಖ್ಯಾಂಶಗಳ ಆಧಾರದ ಮೇಲೆ ವಿನ್ಯಾಸಗೊಳಿಸಲಾಗಿದೆ. ಅದು ಯಾವುದಂತ ಹೇಳಿದರೆ, 1ನೇ ಮುಖ್ಯಾಂಶ, ನಿತ್ಯ ಜೀವನದಲ್ಲಿ ಪದಾರ್ಥಗಳು. ಈ ಮುಖ್ಯಾಂಶದ ಅಡಿಯಲ್ಲಿ ಬರುವಂತಹ ಅಧ್ಯಾಯಗಳು ಯಾವುದಂತ ಹೇಳಿದರೆ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಲೋಹಗಳು ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಧಾತುಗಳ ಆವರ್ತನೀಯ ವರ್ಗೀಕರಣ. ಈ ಒಂದು ಮುಖ್ಯಾಂಶದ ಅಡಿಯಲ್ಲಿ ಬರುವಂಥ ಈ ಸುಮಾರು 5 ಪಾಠಗಳಿವೆ, ರಸಾಯನಶಾಸ್ತ್ರದ ಪಾಠಗಳು ಇವುಗಳು. 25 ಅಂಕಗಳನ್ನು ಇದಕ್ಕೆ ನಿಗದಿಪಡಿಸಲಾಗಿದೆ. ಈ 25 ಅಂಕಗಳನ್ನು ಈ 5 ಪಾಠಗಳಿಗೆ ಹಂಚಿಕೊಡಲಾಗಿದೆ. ಇದರಲ್ಲಿ ಲೋಹಗಳು ಮತ್ತು ಅಲೋಹಗಳು, ಅದೇ ರೀತಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಈ ಪಾಠದಿಂದ ಕೆಲವು ಪರಿಕಲ್ಪನೆಗಳನ್ನು ಕೈಬಿಡಲಾಗಿದೆ. ಆದ್ದರಿಂದ ಇತರ ಪಾಠಗಳಿಗೆ, ಆಮ್ಲಗಳಾಗಿರ್ಬೋದು, ಧಾತುಗಳ ಆವರ್ತನೀಯ ವರ್ಗೀಕರಣ ಆಗಿರ್ಬೋದು, ಅದಕ್ಕೆ ಸ್ವಲ್ಪ ಹೆಚ್ಚು ಅಂಕಗಳು ಬರುವ ಸಾಧ್ಯತೆಗಳು ಇರಬಹುದು. ಎರಡನೇ ಮುಖ್ಯ ಅಂಶ ಜೀವ ಜಗತ್ತು. ಪ್ರಮುಖವಾಗಿ ಇಲ್ಲಿ ನಾವು ಜೀವಶಾಸ್ತ್ರದ ಪಾಠಗಳನ್ನು ಈ ಮುಖ್ಯಾಂಶದ ಅಡಿಯಲ್ಲಿ ಕಲಿಕ್ಕಿದೆ. ಅದರಲ್ಲಿ ಬರುವಂಥ ಪಾಠಗಳು ಅಂತ ಹೇಳಿದರೆ, ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಆನುವಂಶೀಯತೆ ಮತ್ತು ಜೀವ ವಿಕಾಸ. ಈ ಜೀವ ಜಗತ್ತು ಮುಖ್ಯಾಂಶದ ಅಡಿಯಲ್ಲಿ ಒಟ್ಟು 22 ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅದೇ ರೀತಿ ಮೂರನೇ ಮುಖ್ಯಾಂಶ ನೈಸರ್ಗಿಕ ವಿದ್ಯಮಾನಗಳು. ಈ ಸಾರಿ ಇರುವುದು ಕೇವಲ ಒಂದೇ ಒಂದು ಪಾಠ, ಅದು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ. ಆದ್ದರಿಂದ ಈ ನೈಸರ್ಗಿಕ ವಿದ್ಯಮಾನಕ್ಕೆ 12 ಅಂಕಗಳನ್ನು ಮೀಸಲಿಡಲಾಗಿದೆ. ಈ 12 ಅಂಕಗಳು ಈ ಪಾಠದಿಂದಲೇ ಬರ್ತದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ದಯವಿಟ್ಟು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಈ ಪಾಠವನ್ನು ಹೆಚ್ಚು ಗಮನ ಕೊಟ್ಟು ಕಲಿಯಿರಿ. ಯಾಕೆಂದರೆ 12 ಅಂಕದ ಪ್ರಶ್ನೆಗಳು ಈ ಪಾಠದಿಂದ ನಮಗೆ ಬರ್ತದೆ. ನಾಲ್ಕನೇ ಮುಖ್ಯ ಅಂಶ, ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ. ಇದರಲ್ಲಿ ಬರುವಂಥ ಅಧ್ಯಾಯಗಳು ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಈ ಮುಖ್ಯಾಂಶಕ್ಕೆ ಒಟ್ಟು 13 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳು ಐದನೇ ಮುಖ್ಯಾಂಶ. ಇದರಲ್ಲಿ ನಮಗೆ ಇರುವಂಥದ್ದು ಎರಡೇ ಎರಡು ಪಾಠಗಳು ಈಗ ಸದ್ಯಕ್ಕೆ, ಶಕ್ತಿಯ ಆಕರಗಳು ಮತ್ತು ನಮ್ಮ ಪರಿಸರ. ಈ ಎರಡು ಪಾಠಗಳಿಂದ 8 ಮಾರ್ಕಿನ ಪ್ರಶ್ನೆಗಳು ನಮಗೆ ಬರುವ ಸಾಧ್ಯತೆಗಳು ಇರ್ತದೆ. ಇದು ಈ ಮುಖ್ಯಾಂಶ ಆಧಾರಿತ ಘಟಕಗಳು ಮತ್ತು ಅವುಗಳಿಗೆ ನಿಗದಿಪಡಿಸಿದಂಥ ಅಂಕಗಳ ಹಂಚಿಕೆ. ಮಕ್ಕಳೇ, ನಿಮಗೆ ಈಗಾಗಲೇ ಈ ಪ್ರಿಪರೇಟರಿ ಪರೀಕ್ಷೆ, ಪೂರ್ವಸಿದ್ಧತಾ ಪರೀಕ್ಷೆ ಮುಗಿದಿದೆ. ಆದ್ದರಿಂದ ಒಂದು ಪ್ರಶ್ನೆ ಪತ್ರಿಕೆ ವಿನ್ಯಾಸ ನಿಮಗೆ ತಿಳಿದಿದೆ. SSLC ಬೋರ್ಡ್ನಿಂದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಯಾವ ರೀತಿಯ ಪ್ರಶ್ನೆಗಳಿವೆ ಎಂಬುದು ನೀವು ಓದಿದ್ದೀರಿ, ತಿಳಿದಿದ್ದೀರಿ. ಈಗ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ವಿಧಗಳಿಗೆ ಅಂಕಗಳನ್ನು ಹೇಗೆ ಹಂಚಿಕೆ ಮಾಡಿದ್ದಾರೆ ಎಂಬುದನ್ನು ಸ್ವಲ್ಪ ತಿಳಿದುಕೊಳ್ಳುವ. ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಒಂದು ಅಂಕದ 8 ಪ್ರಶ್ನೆಗಳಿವೆ, ಮಲ್ಟಿಪಲ್ ಚಾಯ್ಸ್ ಅಂತ ನಾವು ಕರಿತೇವೆ. ಒಟ್ಟು 8 ಅಂಕಗಳು. ಅತಿ ಕಿರು ಉತ್ತರ 1 ಅಂಕದ ಪ್ರಶ್ನೆಗಳು, ಅವುಗಳು 8 ಪ್ರಶ್ನೆಗಳಿವೆ, ಒಟ್ಟು ಅಂಕಗಳು 8. ಕಿರು ಉತ್ತರ ಅಂದರೆ 2 ಅಂಕದ ಪ್ರಶ್ನೆಗಳು 8 ಪ್ರಶ್ನೆಗಳಿವೆ, ಒಟ್ಟು 16 ಅಂಕಗಳು. ದೀರ್ಘ ಉತ್ತರ ಅಂದರೆ 3 ಅಂಕದ ಪ್ರಶ್ನೆಗಳು 9 ಪ್ರಶ್ನೆಗಳಿವೆ, ಒಟ್ಟು 27 ಅಂಕಗಳು. ದೀರ್ಘ ಉತ್ತರ ಅಂದರೆ 4 ಅಂಕದ ಪ್ರಶ್ನೆಗಳು 4 ಪ್ರಶ್ನೆಗಳಿವೆ, ಅದರಲ್ಲಿ ಒಟ್ಟಿಗೆ 16 ಅಂಕಗಳು. ಮತ್ತೊಂದು ದೀರ್ಘ ಉತ್ತರ 5 ಅಂಕದ ಪ್ರಶ್ನೆ, ಅದರಲ್ಲಿ ಒಂದೇ ಪ್ರಶ್ನೆ ಇರುವುದು, ಅದರಿಂದ 5 ಅಂಕಗಳು. ಹೀಗೆ ಒಟ್ಟು 80 ಅಂಕಗಳಲ್ಲಿ ಪರೀಕ್ಷೆಯನ್ನು ಎದುರಿಸಬೇಕಾಗ್ತದೆ. ಮಕ್ಕಳೇ, ಈಗ ನಾವು ಸುಮಾರು 16 ಪಾಠಗಳಲ್ಲಿ 2 ಪಾಠ ಕಡಿತಗೊಳಿಸಿದ್ದಾರೆ ಮತ್ತು ಇಲ್ಲಿ ಇರುವಂಥದ್ದು ಕೇವಲ 14 ಪಾಠಗಳು ಮಾತ್ರ. ಈಗ ಈ 14 ಪಾಠಗಳಲ್ಲಿ ಯಾವ ವಿಷಯಕ್ಕೆ ನೀವು ಹೆಚ್ಚು ಗಮನ ಕೊಡಬೇಕು, ಹೇಗೆ ನೀವು ಕಲಿಯಬೇಕು ಎಂಬುದನ್ನು ಈಗ ನಾವು ಚರ್ಚಿಸುವ. ಮೊದಲಿಗೆ ರಸಾಯನಶಾಸ್ತ್ರದ ಪಾಠಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ತಾ ಹೋಗುವ. ಒಂದನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಸುಲಭವಾದ ಪಾಠ ಇದು, ಸರಳವಾದ ಪಾಠ. ಸ್ವಲ್ಪ ನಾವು ಆ ಸಮೀಕರಣ ಎಲ್ಲ ಸಮದೂಗಿಸುವುದೆಲ್ಲ ಕಲಿತರೆ ಖಂಡಿತವಾಗಿಯೂ ಪಾಠ ಕಷ್ಟಕರ ಆಗುವುದಿಲ್ಲ. ಈಗ ಇದರಲ್ಲಿ ನಾವು ತಿಳಿಯಬೇಕಾದಂಥ ವಿಚಾರ ಯಾವುದಂತ ಹೇಳಿದರೆ, ಯಾವೆಲ್ಲ ವಿಷಯಗಳನ್ನು ಹೆಚ್ಚು ಗಮನ ಕೊಡಬೇಕು ನೀವು. ಒಂದು, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವುದು, ತಾಪದಲ್ಲಿ ಬದಲಾವಣೆ, ಸ್ಥಿತಿ ಬದಲಾವಣೆ, ಈ ಎಲ್ಲ ವಿಷಯಗಳು ಅಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಹೀಗೆ ಈ ವಿಷಯಗಳನ್ನು ಅಲ್ಲಿ ತಿಳಿದುಕೊಳ್ಬಹುದು. ಅದೇ ರೀತಿ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವಿಕೆ, ಈ ವಿಷಯಕ್ಕೆ ಸ್ವಲ್ಪ ನೀವು ಗಮನ ಕೊಡಬೇಕು ಮಕ್ಕಳೇ. ಯಾಕಂದರೆ ಒಂದಾದರೂ ರಾಸಾಯನಿಕ ಸಮೀಕರಣ ಸಮದೂಗಿಸುವಂತಹ ಪ್ರಶ್ನೆಯನ್ನು ನಿಮಗೆ ಕೇಳ್ತಾರೆ. ಅದರಿಂದ ಸುಲಭ ರೀತಿಯಲ್ಲಿ ಅದನ್ನು ಸರಿದೂಗಿಸಲಿಕ್ಕೆ ನೀವು ಪ್ರಯತ್ನ ಪಡಬೇಕು. ಅದೇ ರೀತಿ ಪ್ರಮುಖವಾಗಿ ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನ ಪಲ್ಲಟ, ರಾಸಾಯನಿಕ ದ್ವಿಸ್ಥಾನ ಪಲ್ಲಟ, ಈ ರಾಸಾಯನಿಕ ಕ್ರಿಯೆಯ ವಿಧಗಳು ಎಂದರೇನು ಮತ್ತು ಅದಕ್ಕೆ ಅಟ್ಲೀಸ್ಟ್ ಒಂದು ಉದಾಹರಣೆಯನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ. ಅಲ್ಲಿ ವ್ಯತ್ಯಾಸದ ರೂಪದಲ್ಲಿ ಸಹ ನಿಮಗೆ ಕೇಳಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ, ರಾಸಾಯನಿಕ ಸಂಯೋಗ ಮತ್ತು ರಾಸಾಯನಿಕ ವಿಭಜನೆಯ ವ್ಯತ್ಯಾಸಗಳನ್ನು ತಿಳಿಸಿ. ಆ ವ್ಯತ್ಯಾಸಗಳನ್ನು ಆ ರೀತಿ ಕೇಳಿದಾಗ ಅಲ್ಲಿ ಏನು ಬರೀಬೇಕು ನೀವು ಎಂದರೆ, ಆಲ್ರೆಡಿ ನೀವು ಕಲಿತಿರ್ತೀರಿ ರಾಸಾಯನಿಕ ಸಂಯೋಗ ಎಂದರೇನು, ರಾಸಾಯನಿಕ ವಿಭಜನೆ ಎಂದರೇನು, ಅದನ್ನೇ ನೀವು ಅಲ್ಲಿ ಬರೆದರೆ ಆಯಿತು. ಮತ್ತು ಅದಕ್ಕೆ ಕಾರಣವಾದ ಒಂದು ಸರಳವಾದ ಸುಲಭವಾದ ಸಮೀಕರಣ, ಅದನ್ನು ನೀವು ಬರೀಲಿಕ್ಕೆ ಪ್ರಯತ್ನ ಪಡಿ. ಅದೇ ರೀತಿ ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳು, ಎಂದರೇನು ಮತ್ತು ಅದಕ್ಕೆ ಒಂದು ಉದಾಹರಣೆ, ಇದನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗ್ತದೆ. ಅದೇ ರೀತಿ ರಾಸಾಯನಿಕ ವಿಭಜನೆಯ ವಿಧಗಳು, ಮೂರು ರೀತಿಯ ವಿಧಗಳಿವೆ. ಉದಾಹರಣೆಗೆ ಉಷ್ಣ ವಿಭಜನೆ ಅಂತ ನಾವು ಕರಿತೇವೆ, ವಿದ್ಯುತ್ ವಿಭಜನೆ, ದ್ವಿತೀಯ ವಿಭಜನಾ ಕ್ರಿಯೆ ಅಂತ ನಾವು ಕರಿತೇವೆ. ಹೀಗೆ ಈ ಮೂರು ವಿಭಜನಾ ಕ್ರಿಯೆಗಳಿಗೆ ಒಂದೊಂದು ಉದಾಹರಣೆ ನೀವು ನೆನಪಿನಲ್ಲಿಟ್ಕೊಳ್ಳಿ. ಆವಾಗ ನೀವು ಅಲ್ಲಿ ರಾಸಾಯನಿಕ ವಿಭಜನೆಗೆ ನೀವು ಯಾವುದಾದ್ರೂ ಒಂದು ನೆನಪಿಟ್ಟುಕೊಂಡರೆ ಆಗ್ತದೆ. ಇದರಲ್ಲಿ ಈ ಮೂರಕ್ಕೂ ಸಹ ಒಂದೊಂದು ಉದಾಹರಣೆ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗ್ತದೆ. ಅದೇ ರೀತಿ ಇನ್ನೊಂದು ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆ ಎಂದರೇನು ಅಂತ ಕೇಳ್ತಾರೆ. ಈ ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆ ಯಾವುದಂತ ಹೇಳಿದರೆ, ಅಲ್ಲಿ ಒಂದು ಯಾವುದು ಆಕ್ಸಿಜನ್ ಕಳೆದುಕೊಳ್ಳುವುದು, ಹೈಡ್ರೋಜನ್ ಪಡೆದುಕೊಳ್ಳುವುದು. ಅದೇ ರೀತಿ ಇಲ್ಲಿ ಉತ್ಕರ್ಷಣೆ ಅಂತ ಹೇಳಿದರೆ ಆಕ್ಸಿಜನ್ ಪಡೆದುಕೊಳ್ಳುವುದು, ಹೈಡ್ರೋಜನ್ ಕಳೆದುಕೊಳ್ಳುವುದು. ಈ ರೀತಿಯ ಕ್ರಿಯೆಗೆ ನಾವು ಈ ಉತ್ಕರ್ಷಣೆ ಅಪಕರ್ಷಣ ಕ್ರಿಯೆ ಅಂತ ಅದನ್ನು ನಾವು ಕರೆಯುತ್ತೇವೆ. ರೆಡಾಕ್ಸ್ ಕ್ರಿಯೆ, ರೆಡಾಕ್ಸ್ ಕ್ರಿಯೆ ಇಂಪಾರ್ಟೆಂಟ್, ಇದನ್ನು ನೀವು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ, ಉದಾಹರಣೆ ಕೊಡಿ. ಇಲ್ಲಿ ಇನ್ನೊಂದು ವಿಚಾರ ನೀವು ಮಕ್ಕಳು ಗಮನಿಸಬೇಕಂತ ಹೇಳಿದರೆ, ಇಲ್ಲಿ ರೆಡಾಕ್ಸ್ ಕ್ರಿಯೆಯ ಒಂದು ಉದಾಹರಣೆ, ಉದಾಹರಣೆಗೆ CuO+H2 ಬಾಣದ ಗುರುತು Cu+H2O, ಇದೊಂದು ರೆಡಾಕ್ಸ್ ಕ್ರಿಯೆಗೆ ಉದಾಹರಣೆ. ಈಗ ಈ ಉದಾಹರಣೆಯನ್ನು ನೀವು ಅನೇಕ ವಿಧದ ರಾಸಾಯನಿಕ ಕ್ರಿಯೆಗಳಿಗೆ ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ಈ ಒಂದು ಸಮೀಕರಣ ನೀವು ಕಲಿತರೆ ಇದು ರೆಡಾಕ್ಸ್ ಕ್ರಿಯೆಗೆ ಸಹ ಉದಾಹರಣೆ ಆಗ್ತದೆ, ಉತ್ಕರ್ಷಣೆಗೆ ಸಹ ಇದು ಉದಾಹರಣೆ ಆಗ್ತದೆ, ಅಪಕರ್ಷಣೆಗೆ ಸಹ ಇದನ್ನು ಉದಾಹರಣೆಯಾಗಿ ಉಪಯೋಗಿಸಿಕೊಳ್ಬಹುದು, ಸ್ಥಾನಪಲ್ಲಟ ಕ್ರಿಯೆಗೆ ಸಹ ಇದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು, ಅದೇ ರೀತಿ ಅಂತರುಷ್ಣಕ ಕ್ರಿಯೆಗೂ ಸಹ ಇದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ನೋಡಿ, ಆ ರೀತಿ ಸುಲಭವಾಗಿ ನಾವು ಕಲಿಯುವಂಥ ಒಂದು ಟೆಕ್ನಿಕ್ ಅಥವಾ ಒಂದು ವಿಚಾರವನ್ನು ನಾವು ಕಲಿಯಬೇಕಾಗ್ತದೆ. ಅದೇ ರೀತಿ ಇದರಲ್ಲಿ ನಾವು ಸಂಕ್ಷಾರಣ, ಕಮಟುವಿಕೆ, ಈ ಒಂದು ವಿಷಯಕ್ಕೆ ನಾವು ಸಂಬಂಧಪಟ್ಟಂತೆ ನಾವು ಬಂದಾಗ ಏನು ಅದರ ಅರ್ಥ, ಸಂಕ್ಷಾರಣ ಎಂದರೆಂಥದ್ದು, ಕಮಟುವಿಕೆ ಎಂದರೆಂಥದ್ದು, ಯಾಕೆ ಎಣ್ಣೆ ಪದಾರ್ಥಗಳು ಕಮಟ್ತವೆ, ಅದನ್ನು ಹೇಗೆ ತಡೆಗಟ್ಟಬಹುದು, ಈ ಎಲ್ಲ ವಿಚಾರಗಳು ನೋಡಿ ಕೇವಲ ಅಲ್ಲಿ ಒಂದು ಎರಡು ಮೂರು ಸೆಂಟೆನ್ಸ್ನಲ್ಲಿರಿದೆ. ಆ ಸೆಂಟೆನ್ಸ್ನ ಮೇಲೆ ಅಲ್ಲಿ ಅನೇಕ ಪ್ರಶ್ನೆಗಳು ಕೇಳಲಿಕ್ಕೆ ಅಸಾಧ್ಯತೆಗಳು ಇರ್ತದೆ. ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ನೈಟ್ರೋಜನ್ ಅನಿಲ ಹಾಯಿಸ್ತಾರೆ ಏಕೆ ಅಂತ ಕೇಳ್ಬೋದು, ಅಥವಾ ಎಣ್ಣೆ ಮತ್ತು ಕೊಬ್ಬು ಹೊಂದಿದ ಆಹಾರ ಪದಾರ್ಥಗಳ ಮೂಲಕ ಯಾವ ಅನಿಲವನ್ನು ಹಾಯಿಸ್ತಾರೆ. ನೋಡಿ, ಅದೇ ಒಂದು ವಿಷಯವನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳಲಿಕ್ಕೆ ಆಗ್ತದೆ. ಅದೇ ರೀತಿ ಇಲ್ಲಿ ಬೆಳ್ಳಿಯ ಕ್ಲೋರೈಡ್ ಇದನ್ನು ಗಾಢ ಬಣ್ಣದ ಹೊಂದಿದ ಗಾಜಿನ ಸಂಗ್ರಹದಲ್ಲಿ ಇಡಬೇಕು ಏಕೆ, ಅಥವಾ ಕೆಲವು ಇದು ಔಷಧಗಳನ್ನು ಕಂದು ಬಣ್ಣದ ಸೀಸೆಗಳಲ್ಲಿ ಅಥವಾ ಗಾಜಿನ ಸಂಗ್ರಹದಲ್ಲಿ ಸಂಗ್ರಹಿಸ್ತಾರೆ ಏಕೆ, ಯಾಕೆಂದರೆ ಅದು ಇಲ್ಲಿ ದ್ವಿತೀಯ ವಿಭಜನಾ ಕ್ರಿಯೆ ಒಳಗಾಗಿ ಅಲ್ಲಿ ರಾಸಾಯನಿಕ ಕ್ರಿಯೆ ಜರುಗ್ತದೆ. ಅದರ ಬಗ್ಗೆ ನೀವು ಹೇಳ್ಬೋದು. ಬೆಳ್ಳಿಯ ಕ್ಲೋರೈಡ್ ಹೇಳುವಾಗ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿಗೆ ವಿಭಜನೆಗೊಂಡು ಬೆಳ್ಳಿ ಮತ್ತು ಕ್ಲೋರಿನ್ ಅನಿಲ ಬಿಡುಗಡೆ ಮಾಡ್ತದೆ ಅಂತ ನಾವು ಅಲ್ಲಿ ಹೇಳ್ಬೋದು. ಅದೇ ರೀತಿ ಈ ಒಂದು ಪಾಠದಲ್ಲಿ ಚಿತ್ರ 1.6 ನೀರಿನ ವಿದ್ಯುತ್ ವಿಭಜನೆ ಒಂದು ಚಿತ್ರ ಇದೆ. ವಿಜ್ಞಾನದಲ್ಲಿ ಅನೇಕ ಚಿತ್ರಗಳಿವೆ. ಆ ಚಿತ್ರಗಳಲ್ಲಿ ಸುಮಾರು 14 ಮಾರ್ಕಿನ ಪ್ರಶ್ನೆಗಳು ಕೇಳಲಾಗ್ತದೆ. ಆದ್ದರಿಂದ ಆ ಚಿತ್ರಗಳನ್ನು ಚೆಂದ ಮಾಡಿ, ಚಿತ್ರ ಮತ್ತು ಭಾಗಗಳನ್ನು ಚೆಂದ ಮಾಡಿ ಕಲಿಯಿರಿ ಮತ್ತು ಆ ಚಿತ್ರಗಳಲ್ಲಿ ಪೂರ್ಣವಾದ ಅಂಕಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಪಡಿ. ಈಗ ನಾವು ಮುಂದಿನ ಅಧ್ಯಾಯಕ್ಕೆ ಹೋಗುವ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇಲ್ಲಿ ಪ್ರಮುಖವಾಗಿ ನೀವು ಗಮನಿಸಬೇಕಾದ ವಿಚಾರ ಯಾವುದಂತ ಹೇಳಿದರೆ, ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸಗಳನ್ನು ನೀವು ಇಲ್ಲಿ ಕಲಿಬೇಕಾಗ್ತದೆ. ಅಲ್ಲಿ ಕೆಲವೊಮ್ಮೆ ಕೇಳ್ತಾರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ವ್ಯತ್ಯಾಸಗಳು, ಅದೊಂದು ದಯವಿಟ್ಟು ಕಲಿಯಿರಿ. ಅದರ ಜೊತೆಗೆ ಆಮ್ಲಗಳು ಲೋಹದೊಂದಿಗೆ ವರ್ತಿಸುವಾಗ ಯಾವ ಅನಿಲವನ್ನು ಬಿಡುಗಡೆ ಮಾಡ್ತದೆ ಗೊತ್ತುಂಟು ನಮಗೆ, ಹೈಡ್ರೋಜನ್ ಅನಿಲ. ಆ ಹೈಡ್ರೋಜನ್ ಅನಿಲವನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಯಾವಾಗಲೂ ಸಹ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ. ಶುಷ್ಕ ಹೈಡ್ರೋಕ್ಲೋರಿಕ್ ಅನಿಲ ಶುಷ್ಕ ಲಿಟ್ಮಸ್ ಕಾಗದದ ಬಣ್ಣವನ್ನು ಯಾಕೆ ಬದಲಾಯಿಸುವುದಿಲ್ಲ ಏಕೆ, ಕಾರಣ ಕೊಡಿ ಅಂತ ಕೇಳ್ತಾರೆ. ಯಾಕೆಂದರೆ ನೀರಿನ ಅನುಪಸ್ಥಿತಿಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿನ ಹೈಡ್ರೋಜನ್ ಅಯಾನ್ಗಳು ಅಲ್ಲಿ ಬೇರ್ಪಡಿಸುವಿಕೆಯಲ್ಲಿ ಸಾಧ್ಯವಾಗುವುದಿಲ್ಲ. ಅದೇ ರೀತಿ ಈ ಪಾಠದಲ್ಲಿ ಅನೇಕ ರಾಸಾಯನಿಕಗಳಿವೆ. ಉದಾಹರಣೆಗೆ ಚೆಲುವೆ ಪುಡಿ, ಅಡುಗೆ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಅದೇ ರೀತಿ ಸೋಡಿಯಂ ಹೈಡ್ರಾಕ್ಸೈಡ್, ಈ ಎಲ್ಲ ರಾಸಾಯನಿಕ ನೀವೇನು ಮಾಡಬೇಕಂತ ಹೇಳಿದರೆ, ಇಲ್ಲಿ ನೀವು ಕಲಿಯುವಾಗ ಒಂದು ಕಾಲಮ್ ಮಾಡಿ ಕಲಿಯಬೇಕು. ಫಸ್ಟ್ ಕಾಲಮ್ನಲ್ಲಿ ರಾಸಾಯನಿಕಗಳ ಹೆಸರು, ಈಗ ಎರಡನೇ ಕಾಲಮ್ನಲ್ಲಿ ಅದರ ರಾಸಾಯನಿಕ ಹೆಸರು, ಫಸ್ಟ್ ಕಾಲಮ್ನಲ್ಲಿ ಆ ರಾಸಾಯನಿಕಗಳ ಸಾಮಾನ್ಯ ಹೆಸರು ಆಗಿರ್ಬೋದು, ಯಾವುದು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಆಗಿರ್ಬೋದು, ಚೆಲುವೆ ಪುಡಿ ಆಗಿರ್ಬೋದು. ಈಗ ಚೆಲುವೆ ಪುಡಿ ಸಾಮಾನ್ಯ ಹೆಸರು, ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಅದನ್ನು ನಾವು ಕರಿತೇವೆ. ನಂತರ ಅದರ ಅಣುಸೂತ್ರ ಬರೀಬೇಕು, CaO Cl2 ಅಂತ ಅಣುಸೂತ್ರ, ಮತ್ತು ಚೆಲುವೆ ಪುಡಿಯ ಉಪಯೋಗಗಳು. ಹೀಗೆ ಬರೆದಾಗ ನಮಗೆ ಒಂದೇ ಕೋಷ್ಟಕದಲ್ಲಿ ಆ ಎಲ್ಲ ರಾಸಾಯನಿಕಗಳ ವಿವರ ನಮಗೆ ದೊರೆಯಲಿಕ್ಕೆ ಸಾಧ್ಯವಾಗ್ತದೆ. ಪ್ರತಿ ಸಾರಿ ನಾವು ಹುಡುಕಬೇಕಾಗಿಲ್ಲ. ಈ ರೀತಿಯಾಗಿ ಸುಲಭದಲ್ಲಿ ನಿಮಗೆ ಯಾವುದು ಸುಲಭ ಅಂತ ಅನ್ನಿಸ್ತದೆ, ಒಂದು ಎರಡೆರಡು ಉಪಯೋಗಗಳ ನೆನಪಿನಲ್ಲಿಟ್ಕೊಳ್ಳಿ. ಸುಲಭದಲ್ಲಿ ನಿಮಗೆ ನೆನಪು ಉಳಿಲಿಕ್ಕೆ ಸಾಧ್ಯವಾಗುವಂಥದ್ದು ಎರಡು ಉಪಯೋಗಗಳನ್ನು ಪ್ರತಿಯೊಂದರದ್ದು ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಮತ್ತು ಬರೆದು ಕಲಿಯಿರಿ ದಯವಿಟ್ಟು. ಆವಾಗ ಮಾತ್ರ ನಮಗೆ ಸ್ವಲ್ಪ ಹೆಚ್ಚು ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಹೈಡ್ರೋಜನ್ ಅಯಾನ್ಗಳ ಸಾರಥಿ ದ್ರಾವಣದ ಸ್ವಭಾವದ ಮೇಲೆ ಯಾವ ಪರಿಣಾಮ ಹೊಂದಿದೆ ಅಂತ ಕೇಳಬಹುದು. ಯಾಕೆಂದರೆ ನಮಗೆ ಗೊತ್ತಿದೆ ಹೈಡ್ರೋಜನ್ ಅಯಾನ್ನ ಸಾರಥಿ ಹೆಚ್ಚಾದಾಗ ದ್ರಾವಣ ಅದು ಆಮ್ಲೀಯವಾಗ್ತದೆ, ಹೈಡ್ರೋಜನ್ ಅಯಾನ್ನ ಸಾರಥಿ ಕಡಿಮೆ ಆದರೆ ಅದು ಪ್ರತ್ಯಾಮ್ಲೀಯವಾಗ್ತದೆ. ಹೀಗೆ ಯಾವ ರೀತಿಯಲ್ಲಿ ಅದು ಪರಿಣಾಮ ಹೊಂದಿದೆ ಅಂತ ಹೇಳ್ಬೋದು. ಅದೇ ರೀತಿ ಅಜೀರ್ಣತೆಗೆ ಬಳಸುವಂತಹ ಔಷಧಗಳು ಯಾವುದು, ಅವುಗಳಿಗೇನಂತ ನಾವು ಕರೀತೇವೆ. ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಬೇಕು ಏಕೆ, ಯಾಕೆಂತ ಗೊತ್ತು ನಮಗೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದು ನೀರಿನೊಂದಿಗೆ ವರ್ತಿಸಿದಾಗ ಅದು ಗಟ್ಟಿಯಾದ ಜಿಪ್ಸಮ್ ಆಗ್ತದೆ, ಅದರಿಂದ ಅದನ್ನು ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಬೇಕು. ನೋಡಿ, ಈ ಎಲ್ಲ ವಿಷಯಗಳು ಈ ವಾಕ್ಯ ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಇಲ್ಲ. ಈ ವಾಕ್ಯ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ತೇವಾಂಶ ನಿರೋಧಕ ಸಂಗ್ರಹಕದಲ್ಲಿ ಸಂಗ್ರಹಿಸಬೇಕು ಏಕೆ ಅಂತ ಟೆಕ್ಸ್ಟ್ ಪುಸ್ತಕದಲ್ಲಿ ಇಲ್ಲ. ಆದರೆ ಅಲ್ಲೊಂದು ವಾಕ್ಯ ಉಂಟು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನೀರಿನೊಂದಿಗೆ ವರ್ತಿಸಿದಾಗ ಗಟ್ಟಿ ಸ್ಥಿತಿಗೆ ಗಟ್ಟಿಯಾಗ್ತದೆ ಮತ್ತು ಜಿಪ್ಸಮ್ ಆಗಿ ಪರಿವರ್ತನೆ ಆಗ್ತದೆ. ಅದೇ ಉತ್ತರ ಇದಕ್ಕೆ ನೀವು ಬರೆದರೆ ಆಯಿತು. ಆದ್ದರಿಂದ ಕಲಿಯುವಾಗ ಟೆಕ್ಸ್ಟ್ ಪುಸ್ತಕ ಓದುವುದು ಸಹ ಮುಖ್ಯವಾಗಿದೆ. ಯಾಕೆಂದರೆ ಟೆಕ್ಸ್ಟ್ ಪುಸ್ತಕದಲ್ಲಿನ ಪ್ರತಿಯೊಂದು ವಾಕ್ಯ ಸಹ ನಮಗೆ ತಿಳಿದಿರಬೇಕು, ಆವಾಗ ಮಾತ್ರ ನಮಗೆ ಉತ್ತಮ ಅಂಕಗಳನ್ನು ಪಡೀಲಿಕ್ಕೆ ಸಹಾಯವಾಗ್ತದೆ. ಅದೇ ರೀತಿ ಹುಳಿ ಪದಾರ್ಥಗಳನ್ನು, ಕಿತ್ತಳೆ ಹಣ್ಣು ಮುಂತಾದ ಲೋಹದ ಪದಾರ್ಥಗಳಲ್ಲಿ ಏಕೆ ಸಂಗ್ರಹಿಸಿಡಬಾರದು, ತಟಸ್ಥೀಕರಣ ಕ್ರಿಯೆ ಎಂದರೇನು, ಉದಾಹರಣೆ ಸುಲಭವಾದ ಒಂದು ಪ್ರಶ್ನೆ ಅದು. ತಟಸ್ಥೀಕರಣ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪ್ರತಿವರ್ತಿಸಿ ಲವಣ ಮತ್ತು ನೀರು ಉಂಟು ಮಾಡುವುದು, ಉದಾಹರಣೆಯನ್ನು ಅಲ್ಲಿ ಬರೀಬೇಕಾಗ್ತದೆ. ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನೇ ನೀರಿಗೆ ಹಾಕಬೇಕು ಹೊರತು ನೀರನ್ನು ಆಮ್ಲಕ್ಕೆ ಸೇರಿಸಬಾರದು ಯಾಕೆ, ಅಲ್ಲಿ ಪ್ರಶ್ನೆ ಕೇಳಬಹುದು. ಆದ್ದರಿಂದ ಅದಕ್ಕೆ ಸ್ವಲ್ಪ ಗಮನ ಕೊಡಿ. ಸುಣ್ಣದ ತಿಳಿನೀರಿನ ಮೂಲಕ ಯಾವ ಅನಿಲವನ್ನು ಆಯಿಸಿದಾಗ ಹಾಲಿನಂತೆ ಬೆಳ್ಳಗಾಗ್ತದೆ? ಸುಣ್ಣದ ತಿಳಿನೀರು ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಅದರ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನಿಲ ಆಯಿಸಿದಾಗ ಅಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಆಗ್ತದೆ, ಅದು ನಮಗೆ ಗೊತ್ತಿರಬೇಕು. ಅಥವಾ ಅದರ ಸಮೀಕರಣ ಬರೀಲಿಕ್ಕೆ ಹೇಳ್ಬೋದು, ಈ ವಿಷಯವನ್ನು ಗೊತ್ತಿರಲಿ. ಆಮ್ಲ ಮಳೆ ಎಂದರೇನು? ಅದೇ ರೀತಿ ಮಾನವನ ಬಾಯಿಯಲ್ಲಿನ ಪಿ ಎಚ್ 5.5 ಕಡಿಮೆ ಇದ್ದಾಗ ಹಲ್ಲು ಸವೆತ ಉಂಟಾಗಲಿಕ್ಕೆ ಕಾರಣ ಏನು, ಅಥವಾ ಆ ಹಲ್ಲು ಸವೆತವನ್ನು ತಪ್ಪಿಸಲಿಕ್ಕೆ ಏನು ಮಾಡಬಹುದು? ನಾವು ಬಳಸುವ ಟೂತ್ಪೇಸ್ಟ್ ಪ್ರತ್ಯಾಮ್ಲೀಯವಾಗಿರಬೇಕು ಅಂತ ನಾವು ತಿಳಿದುಕೊಳ್ಬೇಕು. ಹೀಗೆ ನಮ್ಮ ದಿನನಿತ್ಯದ ವಿಷಯಗಳನ್ನು ಅಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ಈ ಪಾಠದಲ್ಲಿ ಪ್ರಯತ್ನ ಪಡಬೇಕು. ಮೆಗ್ನೀಷಿಯಂ ಹೈಡ್ರಾಕ್ಸೈಡನ್ನು ಆಮ್ಲಶಾಮಕವಾಗಿ ಬಳಸ್ತಾರೆ ಯಾಕೆ, ಯಾಕೆ ಅಂತ ಹೇಳಿದರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅದೊಂದು ಪ್ರತ್ಯಾಮ್ಲ, ನಮ್ಮ ಜಠರದಲ್ಲಿನ ಆಮ್ಲೀಯತೆಯನ್ನು ತಟಸ್ಥಗೊಳಿಸುತ್ತದೆ. ಇದು ನಮಗೆ ತಿಳಿಯುವಂಥ ವಿಚಾರ. ಚೆಲುವೆ ಪುಡಿಯನ್ನು ನೀರಿನ ಶುದ್ಧೀಕರಣದಲ್ಲಿ ಬಳಸ್ತಾರೆ, ಕಾರಣ ಕೊಡಿ ಕೇಳ್ಬೋದು. ಯಾಕೆಂದರೆ ಅಲ್ಲಿ ಉಪಯೋಗದಲ್ಲಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಯಾಕೆಂದರೆ ಅದು ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುತ್ತದೆ. ಆಮ್ಲದ ಜಲೀಯ ದ್ರಾವಣ ವಿದ್ಯುತ್ತಿನ ವಾಹಕಗಳಾಗಿವೆ, ಕಾರಣ ಕೊಡಿ ಅದು ಕೇಳ್ಬೋದು. ಬೇಕಿಂಗ್ ಪುಡಿ ಎಂದರೇನು? ಕೆಲವು ನೈಸರ್ಗಿಕವಾಗಿ ದೊರಕುವಂಥ ಆಮ್ಲಗಳು ಕೋಷ್ಟಕ ಉಂಟಲ್ಲಿ, ಬೇರೆ ಬೇರೆ ಆಮ್ಲಗಳ ಒಂದು ಕೋಷ್ಟಕ ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ ಉಂಟು. ಟೊಮೆಟೊದಲ್ಲಿರುವ ಆಮ್ಲ ಯಾವುದು, ಅಥವಾ ಲಿಂಬೆಹಣ್ಣಿನಲ್ಲಿರುವ ಆಮ್ಲ ಯಾವುದು, ಇರುವೆಯಲ್ಲಿರುವಂಥ ಆಮ್ಲ ಯಾವುದು, ತುರುಕಿ ಗಿಡದಲ್ಲಿರುವ ಆಮ್ಲ ಯಾವುದು, ಇದನ್ನೆಲ್ಲ ನಿಮ್ಮ ಪುಸ್ತಕದಲ್ಲಿನ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಅದರ ಕಡೆ ಸ್ವಲ್ಪ ನಿಮ್ಮ ಕಣ್ಣನ್ನು ಹಾಯಿಸಬೇಕಾಗ್ತದೆ. ಅದೇ ರೀತಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಒಂದು ಚಿತ್ರ ಇದೆ ನಿಮ್ಮ ಟೆಕ್ಸ್ಟ್ ಪುಸ್ತಕದಲ್ಲಿ. ಆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಪಡೆಯುವಂಥ ಪ್ರಮುಖ ಉತ್ಪನ್ನಗಳು ಯಾವುದು ಮತ್ತು ಅದರ ಉಪಯೋಗ ಒಂದು ನೆನಪಿಟ್ಟುಕೊಂಡರೆ ತುಂಬ ಒಳ್ಳೆಯದು. ಅಲ್ಲಿ ಪ್ರಮುಖವಾಗಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ಆ ಹೈಡ್ರೋಜನ್ ಅನಿಲವನ್ನು ಎಲ್ಲಿ ಉಪಯೋಗಿಸ್ತಾರೆ, ಆ ಚಿತ್ರದಲ್ಲೇ ಕೊಟ್ಟಿದ್ದಾರೆ ಅಲ್ಲಿ ಎಲ್ಲೆಲ್ಲ ಉಪಯೋಗಿಸ್ತಾರೆ ಅಂತ. ಅದೇ ರೀತಿ ಕ್ಲೋರಿನ್ ಅನಿಲ ಅಲ್ಲಿ ಉತ್ಪತ್ತಿಯಾಗ್ತದೆ, ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿಯಾಗ್ತದೆ. ಈ ಎಲ್ಲ ಉತ್ಪನ್ನಗಳನ್ನು ಯಾತಕ್ಕಾಗಿ ಬಳಸ್ತಾರೆ ಎಂಬುದನ್ನು ಅಲ್ಲಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಅದೇ ರೀತಿ ಪಾಠದಲ್ಲಿ ಚಿತ್ರಗಳಿವೆ. ಒಂದು ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆ, ಇಂಪಾರ್ಟೆಂಟ್ ಚಿತ್ರವನ್ನು ಕಲಿಯಿರಿ. ಸುಲಭವಾದ ಚಿತ್ರಗಳು. ಅದೇ ರೀತಿ ನೀರಿನ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತಿರುವ ಚಿತ್ರ 2.3 ಚಿತ್ರ ಮತ್ತು 2.1 ಚಿತ್ರ, ಈ ಚಿತ್ರಗಳಿಗೆ ನಿಮ್ಮ ಗಮನವನ್ನು ಕೊಡಿರಿ. ಯಾಕೆಂದರೆ ಚಿತ್ರಗಳು ರಸಾಯನಶಾಸ್ತ್ರದಲ್ಲಿನ ಚಿತ್ರಗಳು ಸಾಮಾನ್ಯವಾಗಿ ಸಾಧಾರಣವಾಗಿ ಒಂದೇ ರೀತಿಯಾಗಿವೆ, ಅಲ್ಪ ಸ್ವಲ್ಪ ಬದಲಾವಣೆಗಳು ಮಾತ್ರ ವಿನಃ ಉಳಿದದೆಲ್ಲ ಒಂದೇ ರೀತಿಯಾದ ಚಿತ್ರಗಳನ್ನು ನಾವು ಅಲ್ಲಿ ಗಮನಿಸಬಹುದು. ಇದಿಷ್ಟು ಆಮ್ಲ ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠದಿಂದ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾವು ಲೋಹಗಳು ಮತ್ತು ಅಲೋಹಗಳು, ಇಲ್ಲಿ ಪ್ರಮುಖವಾಗಿ ಲೋಹ ಮತ್ತು ಅಲೋಹಗಳ ಭೌತ ವ್ಯತ್ಯಾಸಗಳು, ಕುಟ್ಯತೆ ಮತ್ತು ತನ್ಯತೆ, ಇದು ವ್ಯತ್ಯಾಸ ಗೊತ್ತಿರಬೇಕು, ಎಂದರೇನು ಅಂತ ಗೊತ್ತಿರಬೇಕು. ಕೆಲವು ಲೋಹಗಳು ನೀರಿನೊಂದಿಗೆ ವರ್ತಿಸುವಾಗ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಗೊತ್ತಿರಬೇಕು. ಲೋಹಗಳು ಮತ್ತು ಆಮ್ಲಗಳೊಂದಿಗೆ ವರ್ತಿಸಿದಾಗ, ಈಗಾಗಲೇ ಹೇಳಿದೆ ನಾನು, ಹೈಡ್ರೋಜನ್ ಅನಿಲ ಬಿಡುಗಡೆಯಾಗ್ತದೆ ಅಂತ. ಅದರಿಂದ ಇದು ಈ ವಿಚಾರಗಳು ಸ್ವಲ್ಪ ಗೊತ್ತಿರಲಿ. ಅದರ ಜೊತೆಗೆ ಇಲ್ಲಿ ಮಲ್ಟಿಪಲ್ ಚಾಯ್ಸಿಗೆ ಒಂದು ಮಾರ್ಕಿನ ಪ್ರಶ್ನೆಗೆ ಬರುವ ಸಾಧ್ಯತೆ ಉಂಟು. ಉದಾಹರಣೆಗೆ, ದ್ರವ ಲೋಹಗಳು ಪಾದರಸ, ದ್ರವ ಅಲೋಹ ಬ್ರೋಮಿನ್, ಹೆಚ್ಚು ಕ್ರಿಯಾಶೀಲವಾದ ಲೋಹ ಪೊಟ್ಯಾಷಿಯಂ, ಉತ್ತಮ ವಿದ್ಯುತ್ ವಾಹಕ ಲೋಹ ಬೆಳ್ಳಿ, ಉತ್ತಮ ವಿದ್ಯುತ್ ವಾಹಕ ಅಲೋಹ ಗ್ರಾಫೈಟ್, ಅರೆವಾಹಕಗಳು ಸಿಲಿಕಾನ್ ಜರ್ಮೇನಿಯಂ, ಲೋಹಭಾಗಗಳು ಬೋರಾನ್ ಅಲ್ಯೂಮಿನಿಯಂ ಸತು, ಮುಕ್ತ ರೂಪದಲ್ಲಿ ದೊರೆಯುವ ಲೋಹಗಳು ಯಾವುದು, ಚಿನ್ನ ಬೆಳ್ಳಿ ಪ್ಲಾಟಿನಂ, ಒಳೆಯುವ ಅಲೋಹ ಅಯೋಡಿನ್, ಹೆಚ್ಚು ಕುಟ್ಯತೆ ತನ್ಯತೆ ಹೊಂದಿರುವ ಲೋಹ ಚಿನ್ನ, ಅಮಲ್ಗಮ್ ಉಂಟು ಮಾಡುವ ಲೋಹ ಪಾದರಸ. ಹೀಗೆ ಈ ರೀತಿಯ ಪ್ರಶ್ನೆಗಳು ಅಲ್ಲಿ ಬರಲಿಕ್ಕೆ ಸಾಧ್ಯ ಉಂಟು. ಅದರಿಂದ ಅದಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಡಿರಿ. ಉಭಯಧರ್ಮಿ ಆಕ್ಸೈಡ್ ಎಂದರೇನು, ಉದಾಹರಣೆ ಕೊಡಿ. ಅದು ಇಂಪಾರ್ಟೆಂಟ್. ಕೆಲವೊಮ್ಮೆ ಕೊಟ್ಟು ಕೆಲವು ಆಕ್ಸೈಡನ್ನು ಕೊಟ್ಟು ಅದು ಇದರಲ್ಲಿ ಉಭಯಧರ್ಮಿ ಆಕ್ಸೈಡ್ ಯಾವುದು, ಪ್ರಮುಖವಾಗಿ ಅಲ್ಯೂಮಿನಿಯಂ ಆಕ್ಸೈಡ್, ಈ ಸತ್ವಿನ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳು ಅಂತ ಅದನ್ನು ನಾವು ಕರೀತೇವೆ. ಹೀಗೆ ಈ ಉಭಯಧರ್ಮಿ ಆಕ್ಸೈಡ್ಗಳು ನಮಗೆ ತುಂಬ ಉಪಯುಕ್ತಕಾರಿಯಾಗಿದೆ. ಅದು ಎಂದರೇನೆಂಬುದನ್ನು ನೀವು ತಿಳಿದುಕೊಳ್ಬೇಕಾಗ್ತದೆ ಮತ್ತು ಅಲ್ಲಿ ಅದರ ಉಪಯುಕ್ತತೆಯನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಪ್ರಮುಖವಾಗಿ ಈ ಆಕ್ಸೈಡ್ಗಳನ್ನು ನಾವು ಇಲ್ಲಿ ಕಲಿಯುವಾಗ ಈ ಪಾಠದಲ್ಲಿ ಈ ಉಭಯಧರ್ಮಿ ಆಕ್ಸೈಡ್, ಉಭಯ ಅಂದರೆ ಅವುಗಳು ಆಮ್ಲೀಯವಾಗಿ ಸಹ ವರ್ತಿಸ್ತದೆ, ಪ್ರತ್ಯಾಮ್ಲೀಯವಾಗಿ ಸಹ ಅದು ವರ್ತಿಸ್ತದೆ. ಆ ರೀತಿಯ ಒಂದು ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳು ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಮುಂದಕ್ಕೆ ನಾವು ಹೋಗುವುದಾದರೆ ಲೋಹಗಳ ಕ್ರಿಯಾಶೀಲತೆಯ ಸರಣಿ, ಅದರಲ್ಲಿ ನಾವು ಮೇಲ್ ಪೊಟ್ಯಾಸಿಯಂನಿಂದ ಚಿನ್ನಕ್ಕೆ ಮೇಲಿನಿಂದ ಕೆಳಗೆ ಬರುವಾಗ ಕ್ರಿಯಾಶೀಲತೆ ಕಡಿಮೆ ಆಗ್ತದೆ. ಹೀಗೆ ಆ ಕ್ರಿಯಾಶೀಲತೆ ಸರಣಿಯಲ್ಲಿರುವ ಧಾತುಗಳನ್ನು ನೆನಪಿಟ್ಟುಕೊಂಡರೆ ಅಲ್ಲಿ ಕೆಲವೊಮ್ಮೆ ಸ್ಥಾನಪಲ್ಲಟ ಕ್ರಿಯೆಗೆ, ಈಗ ಉದಾಹರಣೆಗೆ ತಾಮ್ರದ ಸಲ್ಫೇಟ್ನಿಂದ ಕಬ್ಬಿಣವು ತಾಮ್ರವನ್ನು ಸ್ಥಾನಪಲ್ಲಟಿಸುತ್ತೆ, ಏಕೆ ಕಾರಣ ಏನು ಅಲ್ಲಿ? ಯಾಕಂತ ಹೇಳಿದರೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಇದನ್ನು ನಾವು ಹೇಳಲಿಕ್ಕೆ ಆಗ್ತದೆ. ನಮಗೆ ಕ್ರಿಯಾಶೀಲ ಸರಣಿ ಗೊತ್ತಿದ್ದರೆ ಅಂಥ ಪ್ರಶ್ನೆಗಳನ್ನು ಕೊಟ್ಟಾಗ ನಮಗೆ ಅದನ್ನು ಉತ್ತರಿಸಲಿಕ್ಕೆ ಆಗ್ತದೆ. ಅದರಿಂದ ಇದನ್ನು ಕ್ರಿಯಾಶೀಲತೆಯ ಸರಣಿಯಲ್ಲಿರುವ ಧಾತುಗಳನ್ನು ಒಂದು ನೆನಪಿನಲ್ಲಿಟ್ಕೊಳ್ಳಿ, ಆರ್ಡರ್ ಪ್ರಕಾರ ನೆನಪಿನಲ್ಲಿಟ್ಕೊಳ್ಳಿ. ಅಥವಾ ಕೆಲವು ಧಾತುಗಳನ್ನು ಕೊಟ್ಟು ಅದನ್ನು ಕ್ರಿಯಾಶೀಲತಾ ಸರಣಿಯ ಏರಿಕೆಯ ಕ್ರಮದಲ್ಲಿ ಬರೆಯಿರಿ, ಇಳಿಕೆಯ ಕ್ರಮದಲ್ಲಿ ಬರೆಯಿರಿ, ಈ ರೀತಿಯ ಪ್ರಶ್ನೆಗಳು ಇಲ್ಲಿ ಬರುವ ಸಾಧ್ಯತೆಗಳು ಇರ್ತದೆ. ಅದೇ ರೀತಿ ಅಯೋನಿಕ ಸಂಯುಕ್ತಗಳ ಗುಣಲಕ್ಷಣಗಳು ಕಲಿಯಿರಿ. ಅಯೋನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಬಿಂದನ್ನು ಹೊಂದಿದೆ, ಏಕೆ ಅದು ಗೊತ್ತಿರಬೇಕು. ಸೋಡಿಯಂ ಸೀಮೆಎಣ್ಣೆಯಲ್ಲಿ ಸಂಗ್ರಹಿಸುತ್ತಾರೆ, ಕಾರಣ ಕೊಡಿ, ಗೊತ್ತಿರಲಿ. ಲೋಹಗಳು ಪ್ರಬಲ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಜಲಜನಕ ಬಿಡುಗಡೆ ಮಾಡುವುದಿಲ್ಲ, ಏನು ಕಾರಣ? ಇದರ ಬಗ್ಗೆ ಎಲ್ಲ ಟೆಕ್ಸ್ಟ್ ಪುಸ್ತಕದಲ್ಲಿ ಕೆಲವು ಅಲ್ಲಿ ವಿಚಾರಗಳಿವೆ, ದಯವಿಟ್ಟು ಅದನ್ನು ನೋಡಿಕೊಂಡು ಕಲಿಯಬೇಕಾಗ್ತದೆ. ಅದೇ ರೀತಿ ಚುಕ್ಕೆ ಚಿತ್ರ, ಈ ಪಾಠದಲ್ಲಿ ಸೋಡಿಯಂ ಕ್ಲೋರೈಡ್ ಉಂಟಾಗುವುದು, ಮೆಗ್ನೀಷಿಯಂ ಕ್ಲೋರೈಡ್ನ ಚುಕ್ಕೆ ಚಿತ್ರವನ್ನು ದಯವಿಟ್ಟು ಕಲಿಯಿರಿ. ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಇದು. ಇದನ್ನು ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ. ಅದರ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ನೆನಪಿನಲ್ಲಿಟ್ಟುಕೊಂಡು ಅದರಲ್ಲಿ ಚುಕ್ಕೆ ಚಿತ್ರ ಬಿಡಿಸುವುದನ್ನು ಹೆಚ್ಚು ಗಮನ ಕೊಟ್ಟು ಅದನ್ನು ಕಲಿಯಿರಿ. ಪರೀಕ್ಷೆಗೆ ಅಲ್ಲಿ 3 ಮಾರ್ಕಿಗೆ ಬರಬಹುದು ಅಥವಾ 4 ಮಾರ್ಕಿಗೆ ಅಲ್ಲಿ ಅದನ್ನು ಕೇಳುವ ಸಾಧ್ಯತೆಗಳು ಇರ್ತದೆ. ಈ ಪಾಠದಲ್ಲಿ 2 ಚಿತ್ರಗಳನ್ನು ನೀವು ಅಧ್ಯಯನ ಮಾಡಬೇಕು ಮಕ್ಕಳೇ. ಲೋಹದ ಮೇಲೆ ಹಬೆಯ ವರ್ತನೆ, ಮತ್ತೊಂದು ಲವಣ ದ್ರಾವಣದ ವಾಹಕತೆ. ಈ 2 ಪಾಠವನ್ನು ನೀವು ಚೆನ್ನಾಗಿ ಕಲಿತದ್ದೇ ಆದರೆ ಈ ಪಾಠ ಖಂಡಿತವಾಗಿಯೂ ನಿಮಗೆ ಸುಲಭವಾಗ್ತದೆ. ನಮ್ಮ ರಸಾಯನಶಾಸ್ತ್ರದ ಮುಂದಿನ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಈ ಪಾಠದಲ್ಲಿ ನಾವು ಪ್ರಮುಖವಾಗಿ ಇಲ್ಲಿ ಕಾರ್ಬನ್ನ ಪರಿವರ್ತನೆಯ ಸ್ವಭಾವಕ್ಕೆ ಕಾರಣವಾಗುವ ಗುಣಗಳು ಯಾವುದೆಲ್ಲ, ಕೆಟನೀಕರಣ, ಚತುರ್ವೇಲೆನ್ಸಿ, ಈ ವಿಷಯವನ್ನು ಸ್ವಲ್ಪ ನೀವು ನೆನಪಿನಲ್ಲಿಟ್ಕೊಳ್ಳಿ. ಕೆಟನೀಕರಣ ಎಂದರೇನು ಅದನ್ನು ನೆನಪಿನಲ್ಲಿಟ್ಕೊಳ್ಳಿ. ಕ್ರಿಯಾ ಗುಂಪುಗಳ ಬಗ್ಗೆ ನಿಮಗೆ ಮಾಹಿತಿ ಇರಲಿ, ಉದಾಹರಣೆಗಳು ಯಾವುದು ಮತ್ತು ಯಾವೆಲ್ಲ ಕ್ರಿಯಾ ಗುಂಪುಗಳಿವೆ, ಆಲ್ಡಿಹೈಡ್, ಕೀಟೋನ್, ಕಾರ್ಬಾಕ್ಸಿಲಿಕ್ ಆಮ್ಲ, ಆಲ್ಕೋಹಾಲ್ ಗುಂಪು, ಇದೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳಿ. ಜೊತೆಗೆ ಅದರ ಸಂಕೇತ ಸೂತ್ರಗಳನ್ನು ಸಹ ನೆನಪಿನಲ್ಲಿಟ್ಕೊಳ್ಳಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗಿರುವಂಥ ವ್ಯತ್ಯಾಸವನ್ನು ನೆನಪಿನಲ್ಲಿಟ್ಕೊಳ್ಳಿ. ಆಲ್ಕೇನ್, ಆಲ್ಕೀನ್, ಆಲ್ಕೈನ್, ಅವುಗಳ ನಡುವಿನ ಏನು ವ್ಯತ್ಯಾಸ ಇದೆ, ಆ 3 ಒಟ್ಟಿಗೆ ಕೇಳಲಿಕ್ಕಿಲ್ಲ, ಆದರೆ ಆಲ್ಕೇನ್ ಮತ್ತು ಆಲ್ಕೀನ್ ಕೇಳ್ಬೋದು, ಆಲ್ಕೀನ್ ಮತ್ತು ಆಲ್ಕೈನ್ ಕೇಳ್ಬೋದು. ಆದ್ದರಿಂದ ಇಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನಿಗೆ ಏನು ವ್ಯತ್ಯಾಸ ಉಂಟು, ಅದೇ ವ್ಯತ್ಯಾಸಗಳು ಸಾಮಾನ್ಯವಾಗಿ ಆಲ್ಕೇನ್, ಆಲ್ಕೀನ್, ಆಲ್ಕೈನಿಗೆ ಇರುವಂಥದ್ದು. ಆದ್ದರಿಂದ ಸುಲಭದಲ್ಲಿ ಅದನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇದರಲ್ಲಿ ಅನೇಕ ಸಂಯುಕ್ತಗಳ ರಚನಾ ಸೂತ್ರವನ್ನು ಬರೆಯಲಿಕ್ಕೆ ಇರ್ತದೆ. ಪ್ರಮುಖವಾಗಿ ಈ ಆಲ್ಕೇನ್ನ ಮೊದಲ ಒಂದು 5 ಸದಸ್ಯರು ಮಿಥೇನ್, ಇಥೇನ್, ಪ್ರೊಪೇನ್, ಬ್ಯೂಟೇನ್, ಪೆಂಟೇನ್. ಅದೇ ರೀತಿ ಆಲ್ಕಿನ್ನ ಒಂದು ಮೊದಲ 4 ಅಥವಾ 5 ಸದಸ್ಯರು, ಆಲ್ಕೈನ್ ಇದ್ದು ಅದೇ ರೀತಿ ಮೊದಲ ಒಂದು 5 ಸದಸ್ಯರ ಅಣುಸೂತ್ರ ಮತ್ತು ರಚನಾ ಸೂತ್ರ, ಇದನ್ನು ನಾವು ಬರೀಲಿಕ್ಕೆ ಸ್ವಲ್ಪ ಅಭ್ಯಾಸ ಮಾಡಬೇಕಾಗ್ತದೆ. ಅದೇ ರೀತಿ ಆಲ್ಕೇನ್ನಲ್ಲಿ ನಾವು ನೆನಪಿನಲ್ಲಿಟ್ಕೊಳ್ಬೇಕು ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರುವುದು. ಆಲ್ಕೀನ್ನಲ್ಲಿ ಮೊದಲ ಕಾರ್ಬನ್ ಪರಮಾಣು, 2 ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಲ್ಲಿ ಉಂಟಾಗ್ತದೆ. ಅದೇ ರೀತಿ ಆಲ್ಕೈನ್ನಲ್ಲಿ ಮೊದಲ 2 ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧವನ್ನು ನಾವು ರಚಿಸಬೇಕಾಗ್ತದೆ. ಈಗ ಇಲ್ಲಿ ನಾವು ರಚನಾ ಸೂತ್ರ ಬರೆಯುವಾಗ ಮಕ್ಕಳೇ ಒಂದು ಗಮನದಲ್ಲಿಟ್ಕೊಳ್ಬೇಕು, ಕಾರ್ಬನಿಗೆ 4 ವೇಲೆನ್ಸ್ ಇದೆ. ಆದ್ದರಿಂದ ಪ್ರತಿ ಕಾರ್ಬನ್ ಪರಮಾಣುವಿನ ಸುತ್ತ 4 ಸಹವೇಲೆನ್ಸಿಯ ಬಂಧಗಳು ಉಂಟಾಗಲೇಬೇಕು. ಒಂದು ವೇಳೆ ಅಲ್ಲಿ 4 ಹೆಚ್ಚು ಸಹವೇಲೆನ್ಸಿಯ ಬಂಧಗಳು ಇದ್ದರೂ ಸಹ ನೀವು ರಚಿಸಿದ ರಚನಾ ಸೂತ್ರ ತಪ್ಪು, ಅಥವಾ 4 ಕಡಿಮೆ ಇದ್ದರೂ ಸಹ ಅಲ್ಲಿ ನೀವು ಬರೆದ ರಚನಾ ಸೂತ್ರ ತಪ್ಪಾಗ್ತದೆ. ಅದರಿಂದ ಇದನ್ನೊಂದು ನೆನಪಿನಲ್ಲಿಟ್ಕೊಳ್ಳಿ. ಅದರ ಜೊತೆಗೆ ಸೈಕ್ಲೋಪ್ರೋಪೇನ್, ಸೈಕ್ಲೋಹೆಕ್ಸೇನ್, ಬೆನ್ಜಿನ್, ಇದರ ಎಲ್ಲ ಈ ರಚನಾ ಸೂತ್ರವನ್ನು ಬರೆಯಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನೆಕ್ಸ್ಟ್ ನಾವು ಆ ಪಾಠದಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕಾದ ಅನುರೂಪ ಶ್ರೇಣಿ ಮತ್ತು ಉದಾಹರಣೆ, ಇದಿಷ್ಟು ಈ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಪಾಠದಲ್ಲಿ ನಾವು ಕಲಿಯಬೇಕಾದಂಥ ವಿಚಾರಗಳು. ನೆಕ್ಸ್ಟ್ ಪಾಠ ಧಾತುಗಳ ಆವರ್ತನೀಯ ವರ್ಗೀಕರಣ. ಇಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕು ಒಂದು ಮ್ಯಾಂಡಲೀವ್ನ ಆವರ್ತಕ ನಿಯಮ, ಅದೇ ರೀತಿ ಆಧುನಿಕ ಆವರ್ತಕ ನಿಯಮ, ಅದರ ಜೊತೆಗೆ ಮ್ಯಾಂಡಲೀವ್ನ ಆವರ್ತ ಕೋಷ್ಟಕದ ಲಕ್ಷಣಗಳನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ಪರೀಕ್ಷೆ ಕೇಳ್ಬೋದು ಅದರ ಲಕ್ಷಣಗಳು, ಧಾತುಗಳನ್ನು ಅಡ್ಡಸಾಲು ಕಂಬಸಾಲುಗಳಾಗಿ ಜೋಡಿಸಿದ್ದು, ಗುಣಗಳಲ್ಲಿ ಸಾಮ್ಯ ಇರುವ ಧಾತುಗಳನ್ನು ಒಂದೇ ವರ್ಗದಲ್ಲಿ ಇಡಲಾಯಿತು, ಕೋಷ್ಟಕದಲ್ಲಿ ಖಾಲಿ ಜಾಗಗಳನ್ನು ಬಿಟ್ಟಿದ್ದರು, ಇದೆಲ್ಲ ಆ ಕೋಷ್ಟಕದ ಲಕ್ಷಣಗಳು. ಅದೇ ರೀತಿ ಮ್ಯಾಂಡಲೀವ್ರವರ ವರ್ಗೀಕರಣದ ಅನಾನುಕೂಲತೆ ಮಿತಿಗಳು ಏನು ಅಂತ ಕೇಳಿದಾಗ, ಅದಕ್ಕೆ ಹೈಡ್ರೋಜನ್ಗೆ ಯಾವುದೇ ಸ್ಥಿರ ಸ್ಥಾನವನ್ನು ಕೊಡಲು ಸಾಧ್ಯವಾಗಲಿಲ್ಲ, ಎಲ್ಲ ಧಾತುಗಳ ಸಮಸ್ಥಾನಿಗಳು ಅವರ ನಿಯಮಕ್ಕೆ ಸವಲೆಸಿದವು, ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡುಬರುವುದಿಲ್ಲ, ಎಲ್ಲ ವಿಷಯಗಳು ಆ ಮ್ಯಾಂಡಲೀವ್ನ ವರ್ಗೀಕರಣದ ಅನಾನುಕೂಲತೆ ನಾವು ತಿಳಿದುಕೊಳ್ಬೇಕು. ಅದರ ಜೊತೆ ಕೆಲವು ಡೆಫಿನೇಷನ್ಸ್, ವ್ಯಾಖ್ಯಾನಗಳು, ಒಂದು ಸಂಕ್ರಮಣ ಧಾತು ಎಂದರೇನು, ಪರಮಾಣು ಗಾತ್ರ ಎಂದರೇನು, ವಿದ್ಯುತ್ ರಣೀಯತೆ, ಲೋಹಬಗಳು ಎಂದರೇನು, ಆವರ್ತ ಎಂದರೇನು, ಗುಂಪು ಎಂದರೇನು, ಎಲ್ಲ ಡೆಫಿನೇಷನ್ ನಿಮಗೆ ತಿಳಿದಿರಲಿ. ಅದೇ ರೀತಿ ಧಾತುಗಳ ಪ್ರವೃತ್ತಿ ಆವರ್ತ ಕೋಷ್ಟಕದಲ್ಲಿ ಮುಂದಕ್ಕೆ ಸಾಗಿದಂತೆ ಮತ್ತು ವರ್ಗದ ಕೆಳಗೆ ಬಂದಾಗಿ ಹೇಗೆ ಬದಲಾಗ್ತದೆ, ಪರಮಾಣು ಗಾತ್ರ ಅದಕ್ಕೆ ಒಂದು ಕೋಷ್ಟಕ ಮಾಡಿ ಲಕ್ಷಣ, ಒಂದು ಇದರಲ್ಲಿ ಲಕ್ಷಣ, ಸೆಕೆಂಡ್ ಕೋಷ್ಟಕದಲ್ಲಿ ಆವರ್ತದ ಮುಂದೆ ಹೋದಾಗ ಏನಾಗ್ತದೆ, ಮೂರನೇದಲ್ಲಿ ವರ್ಗದ ಕೆಳಗಡೆ ಬಂದಾಗ ಏನಾಗ್ತದೆ. ಇಲ್ಲಿ ನಾವು ಗಮನದಲ್ಲಿಟ್ಕೊಳ್ಬೇಕು ಪರಮಾಣು ಗಾತ್ರ, ಲೋಹೀಯ ಗುಣ ಮತ್ತು ವಿದ್ಯುತ್ ಧನೀಯತೆ. ಪರಮಾಣು ಗಾತ್ರ, ಲೋಹೀಯ ಗುಣ ಮತ್ತು ವಿದ್ಯುತ್ ಧನೀಯತೆ ಆವರ್ತದ ಮುಂದೆ ಹೋದಾಗೆ ಕಡಿಮೆ ಆಗ್ತದೆ, ವಿದ್ಯುತ್ ರಣಿ ಮತ್ತು ವರ್ಗದ ಕೆಳಗೆ ಬಂದ ಹಾಗೆ ಅದು ಹೆಚ್ಚಾಗ್ತದೆ. ಕೇವಲ ವಿದ್ಯುತ್ ರಣೀಯತೆ ಮಾತ್ರ ಆವರ್ತದ ಮುಂದೆ ಹೋದಾಗೆ ಅದು ಹೆಚ್ಚಾಗ್ತದೆ, ವರ್ಗದ ಕೆಳಗಡೆ ಬಂದಾಗೆ ಅದು ಕಡಿಮೆ ಆಗ್ತದೆ. ಉಳಿದದೆಲ್ಲ ಒಂದೇ ರೀತಿ, ಪರಮಾಣು ಗಾತ್ರ, ಲೋಹೀಯ ಗುಣ, ವಿದ್ಯುತ್ ಧನೀಯತೆ ಆವರ್ತದ ಮುಂದೆ ಹೋದಾಗೆ ಅದು ಕಡಿಮೆ ಆಗ್ತದೆ, ವರ್ಗದ ಕೆಳಗೆ ಬಂದಾಗೆ ಅದು ಹೆಚ್ಚಾಗ್ತದೆ. ಕೇವಲ ವಿದ್ಯುತ್ ರಣೀಯತೆ ಮಾತ್ರ ಅದರ ಉಲ್ಟ, ಅಂದರೆ ಆವರ್ತದ ಮುಂದೆ ಹೋದಾಗೆ ಅದು ಹೆಚ್ಚಾಗ್ತದೆ, ವರ್ಗದ ಕೆಳಗೆ ಬಂದಾಗೆ ಅದು ಕಡಿಮೆ ಆಗ್ತದೆ. ಅದೇ ರೀತಿ ಅನೇಕ ಕಾರಣಗಳನ್ನು ಇಲ್ಲಿ ನಿಮಗೆ ಕೇಳ್ಬೋದು. ಉದಾಹರಣೆಗೆ ಎಫ್ ಬ್ಲಾಕ್ ಧಾತುಗಳನ್ನು ಪ್ರತ್ಯೇಕವಾಗಿ ಇಡಲಾಗಿದೆ ಯಾಕೆ, ಆರ್ಗನನ್ನು 18ನೇ ವರ್ಗಕ್ಕೆ ಸೇರಿಸಲಾಗಿದೆ ಯಾಕೆ, ಖಾಲಿ ಆರ್ಗನೇ ಬೇಕಾಗಿಲ್ಲ, 18ನೇ ಗುಂಪಿನಲ್ಲಿರುವ ಯಾವುದೇ ಧಾತುವನ್ನು ಇಲ್ಲಿ ಕೇಳ್ಬೋದು. ಉತ್ತರ ಸೇಮ್, ಆವರ್ತದ ಮುಂದೆ ಸಾಗಿದಂತೆ ಪರಮಾಣು ಗಾತ್ರ ಕಡಿಮೆ ಆಗುವುದು ಏಕೆ, ವರ್ಗದ ಕೆಳಗೆ ಬಂದ ಹಾಗೆ ಪರಮಾಣು ಗಾತ್ರ ಹೆಚ್ಚಾಗುವುದು ಯಾಕೆ, ಇದನ್ನೆಲ್ಲ ಇಲ್ಲಿ ನಿಮಗೆ ಕೇಳ್ಬೋದು. ಅದೇ ರೀತಿ ಒಂದು ಧಾತುವನ್ನು ಕೊಟ್ಟು ಅದರಲ್ಲಿನ ಆವರ್ತ ಕಂಡುಹಿಡಿಯಲಿಕ್ಕೆ, ಅದರ ಬ್ಲಾಕ್ ಕಂಡುಹಿಡಿಯಲಿಕ್ಕೆ ಅದನ್ನು ಕೇಳ್ಬೋದು. ಒಂದು ಕೋಷ್ಟಕವನ್ನು ಕೊಟ್ಟು ನಿಮಗೆ ಯಾವ ಧಾತುವಿನ ಪರಮಾಣು ಗಾತ್ರ ದೊಡ್ಡದು ಚಿಕ್ಕದು ಅಂತ ನಿಮಗೆ ಕೇಳ್ಬೋದು. ಆದ್ದರಿಂದ ಇಲ್ಲಿ ನೀವು 2ನೇ ಮತ್ತು 3ನೇ ಆವರ್ತದಲ್ಲಿರುವ ಧಾತುಗಳು ನೆನಪಿನಲ್ಲಿಟ್ಕೊಳ್ಳಿ. ನಾನು ಹೇಳುವುದಾದರೆ ಮೊದಲ 20 ಧಾತುಗಳ ಹೆಸರನ್ನು ಸರಿಯಾಗಿ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ನೆನಪಿನಲ್ಲಿಟ್ಕೊಳ್ಳಿ. ಆವಾಗ ನಿಮಗೆ ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ, ಈ ಪಾಠದಲ್ಲಿ ಕೇಳಿದ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಸಹಾಯವಾಗ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ಸಂಚಿಕೆಯಲ್ಲಿ ನಾವು ರಸಾಯನಶಾಸ್ತ್ರದ ಎಲ್ಲ ಪಾಠಗಳನ್ನು ಅಧ್ಯಯನ ಮಾಡಿದೆವು. ಮುಂದಿನ ಸಂಚಿಕೆಯಲ್ಲಿ ಭೌತಶಾಸ್ತ್ರ ಹಾಗೂ ಜೀವಶಾಸ್ತ್ರದ ಪಾಠಗಳನ್ನು ಅಭ್ಯಸಿಸೋಣ.
ಬಾನುಲಿ ಶಾಲೆ, ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ.
ಇದುವರೆಗೆ ಬಾನುಲಿ ಪಾಠದಲ್ಲಿ ವಿಜ್ಞಾನ ವಿಷಯವನ್ನು ಬೋಧಿಸಿದವರು ರೋಷನ್ ಪಿಂಟೋ. ಕಾರ್ಯಕ್ರಮದ ಪ್ರಸ್ತುತಿ ಲತೀಶ್ ಪಾಲ್ದನೆ.
ಬಾನುಲಿ ಶಾಲೆ ಬಾನ ತರಂಗದ ಶಾಲೆ.